ಪರ್ವತಾರೋಹಣ ಸಪ್ತಾಹದ 5ನೇ ಅಧ್ಯಾಯ ಆರೋಹಣ ಪರ್ವತಾರೋಹಣ ವಗೈರೆ. ಸಪ್ತಾಹದ ಚತುರ್ಥ ನಡೆ ಅವಿಭಜಿತ ದಕ ಜಿಲ್ಲೆಯ ದಕ್ಷಿಣ ಭಾಗದ ಪುತ್ತೂರಿನಲ್ಲಾದರೆ ಪಂಚಮಕ್ಕೆ ಉತ್ತರ ವಲಯದ ಕುಂದಾಪುರ ಆರಿಸಿಕೊಂಡಿದ್ದೆವು. ಭಂಡಾರ್ಕಸ್ ಕಾಲೇಜಿನ ವಿದ್ಯಾರ್ಥಿ ವೃಂದಕ್ಕೆ, ಆ ವಲಯದ ಜನತೆಗೆ ಸಮೀಪಿಸಿದ ಪಶ್ಚಿಮಘಟ್ಟ, ಅದರಲ್ಲೂ ಕೊಡಚಾದ್ರಿ ಬಲು ದೊಡ್ಡ ಆಕರ್ಷಣೆ. ಸಹಜವಾಗಿ ಅಲ್ಲಿನ ಭಾಷಣಕ್ಕೆ ವಿಷಯ ಘಟ್ಟದ್ದೇ ಆಗಬೇಕು. ಆದರೆ ಪೂರ್ಣ ಅವರು ಕಂಡದ್ದು ಆಗಬಾರದು ಎಂಬ ಕಾರಣಕ್ಕೆ ಜಲಪಾತಗಳನ್ನು ಆರಿಸಿಕೊಂಡಿದ್ದೆ. ವಿಷಯ ವಿವರಗಳು ಯಾವುವು ಇಂದು ನನ್ನ ನೆನಪಿನಲ್ಲಿ ಉಳಿದಿಲ್ಲ. ಮೊದಲೇ ಹೇಳಿದಂತೆ 7 ದಿನಗಳ ಪ್ರಾಸ್ತಾವಿಕ ಹಾಗೂ ವಿಶೇಷ ಭಾಷಣಗಳೆಲ್ಲವನ್ನೂ ನಾನೊಬ್ಬನೇ ಮಾಡಿದ್ದಲ್ಲ. ಆರೋಹಣ ಬಳಗದಲ್ಲಿ ಸಪ್ತಾಹದ ವೇದಿಕೆಗಳಿಂದ ನನ್ನನ್ನು ಉಳಿದು ಮಾತಾಡಿದವರ ಕುರಿತು ಯೋಚಿಸಿದರೆ ಮಂಗಳೂರಿನಲ್ಲಿ ಶರತ್, ಉಜಿರೆಯಲ್ಲಿ ಸಮೀರ ರಾವ್ ಮಾತ್ರ ನನ್ನ ನೆನಪಿನಲ್ಲಿ ಉಳಿದಿದ್ದಾರೆ. ಉಳಿದಂತೆ ಅಂದು ಕ್ರಿಯಾತ್ಮಕವಾಗಿ ಭಾಗಿಗಳಾದ ಕಿರಣ್ ಕುಲಕರ್ಣಿ, ಯಜ್ಞ, ಕೀರ್ತಿ, ಜಯಂತ, ಸುಬ್ರಾಯ ಕಾರಂತ, ಬಾಲಕೃಷ್ಣ, ಪ್ರಕಾಶ, ಸೂರ್ಯ, ರೊನಾಲ್ಡ್, ಶ್ರೀಕಂಠಯ್ಯಾದಿಗಳು ಮಾತು ಬಲ್ಲವರೇ ಇದ್ದರು. ಎಲ್ಲರಿಗೂ ವಿಷಯಗಳನ್ನು ಸೂಚಿಸಿ ಖಚಿತ ಪ್ರಬಂಧ ತಯಾರಿಸಲು ಕೇಳಿಕೊಂಡಿದ್ದೆ. ಕೊರತೆ ಬಂದಲ್ಲಿ ತುಂಬಿ ತಿದ್ದಿ ವೇದಿಕೆ ಹಂಚಿಕೊಳ್ಳುವಲ್ಲಿ ನಾನು ಸಾಕಷ್ಟು ಶ್ರಮವನ್ನು ವಹಿಸಿದ್ದೆ. ಆದರೆ ಅನ್ಯರ ಪಾತ್ರಗಳ ನೆನಪು ಅಥವಾ ಅವರ ಪ್ರಬಂಧಗಳ ಪ್ರತಿ ಇಂದು ನನ್ನಲ್ಲಿ ಉಳಿದಿಲ್ಲ. ಕುಂದಾಪುರದ ಭಾಷಣದಲ್ಲಿ ಕೊಡಚಾದ್ರಿಯದ್ದೇ ಮಗ್ಗುಲಿನ ಬೆಳಕಲ್ ತೀರ್ಥ, ತಿಂಗಳೆ ಮೂಲೆಯ ಕೂಡ್ಲು ತೀರ್ಥ, ಆಗುಂಬೆಯ ಒನಕೆ ಅಬ್ಬಿ, ಅದುವರೆಗೆ ದೂರದಿಂದಷ್ಟೇ ಕಂಡಿದ್ದ ಬರ್ಕಣ ಅಬ್ಬಿ, ಬಂಡಾಜೆ ಅಬ್ಬಿಗಳ ಉಲ್ಲೇಖ ಅವಶ್ಯ ಬಂದಿರಬೇಕು. ಅವುಗಳಲ್ಲಿ ಹೆಚ್ಚಿನವನ್ನು ಇಂದು ನೀವು ಆಯಾ ಹೆಸರಿನ ಮೇಲೆ ಅಥವಾ ಒಟ್ಟಾರೆ ಜಲಪಾತಗಳ ಸರಣಿ ಎಂಬುದರ ಮೇಲೆ ಚಿಟಿಕೆ ಹೊಡೆದು ಇಲ್ಲೇ ಓದಿಕೊಳ್ಳಬಹುದು. ನಾನು ಮರುಲೇಖಿಸುತ್ತಿಲ್ಲ. ಇನ್ನೂ ಜಾಲತಾಣಕ್ಕೇರಿಸದ ಬಂಡಾಜೆ ಅಬ್ಬಿಯ ಬಗ್ಗೆ ಎರಡು ಮಾತು. ಈ ಸಪ್ತಾಹದ ಯಶಸ್ಸಿನ ಬೆಳಕಿನಲ್ಲಿ ಮರು ವರ್ಷ ನಾವು 2 ದಿನಗಳ ಕೇವಲ ನೀವೇ ಅನುಭವಿಸಿ ಬಲ್ಲಾಳರಾಯನ ದುರ್ಗ ಮತ್ತು ಬಂಡಾಜೆ ಅಬ್ಬಿ ಕಲಾಪವನ್ನು ಸಾರ್ವಜನಿಕರಿಗೆ ಮುಕ್ತವಾಗಿರಿಸಿದ್ದೆವು. ಅದನ್ನು ಮುಂದೆ ಇದೇ ಮಾಲಿಕೆಯ ಸರಗಿನಲ್ಲಿ ಕಟ್ಟಿಕೊಡುತ್ತಿರುವುದರಿಂದ ಸದ್ಯ ವಿಸ್ತರಿಸುವುದಿಲ್ಲ. ಆರೋಹಣದ ಸಪ್ತಾಹ ತನ್ನ ಸಾಧನೆಯ ಪರಿಚಯ, ಇತರರಿಗೆ ವ್ಯವಸ್ಥಿತ ಪರ್ವತಾರೋಹಣಕ್ಕೆ ಪ್ರೇರಣೆ ಮತ್ತು ಸೀಮಿತ ಪ್ರವೇಶಿಕೆ ಕೊಡುವುದಲ್ಲದೆ ಮುಂದುವರಿದ ಕಾರ್ಯಕ್ರಮವಾಗಿ ಉಚಿತ ತರಬೇತಿ ಕೊಡುವುದನ್ನು ಉದ್ದೇಶಿಸಿತ್ತು. ಹಾಗಾಗಿ ನಾವು ಎಲ್ಲೆಡೆಗಳಲ್ಲೂ ಪರ್ವತಾರೋಹಣದ ಕನಿಷ್ಠ ಸಲಕರಣೆಗಳನ್ನು ಸಂಗ್ರಹಿಸಿ ಕೂಟ ಕಟ್ಟಿ ತರಬೇತಿ ಉಚಿತವಾಗಿ ನಾವು ಕೊಡುತ್ತೇವೆ ಎಂದು ಸಾರಿಕೊಂಡೇ ಬಂದಿದ್ದೆವು. ಸಪ್ತಾಹದಲ್ಲಿ ಭಾಗಿಯಾದವರಲ್ಲಿ ಸಲಕರಣೆ ಮತ್ತು ಕೂಟದ ಅನೌಪಚಾರಿಕತೆಗಳನ್ನು ಪೂರೈಸಿದ ಏಕೈಕ ಕಾಲೇಜು ಭಂಡಾರ್ಕಸ್ ಕಾಲೇಜು. ಅಲ್ಲಿನ ಉತ್ಸಾಹಿ ಪ್ರಾಂಶುಪಾಲ ಪ್ರೊಫೆಸರ್ ಶಾಂತಾರಾಮ್ ನಿರ್ದೇಶನದಲ್ಲಿ ಗಣಿತ ಪ್ರಾಧ್ಯಾಪಕ ಜಯರಾಮ್ ಸಪ್ತಾಹದ ನಮ್ಮ 5ನೇ ದಿನವನ್ನು ಚಂದಗಾಣಿಸಿಕೊಟ್ಟರು. ಅವರ ಉತ್ಸಾಹದಣ್ಣೆ ವಾರದ ಕೊನೆಯಲ್ಲಿ ಯುವ ಪಡೆಯನ್ನು ಕಟ್ಟಿಕೊಂಡು ಉಜಿರೆಗೆ ಬಂದು ನೀವೇ ಅನುಭವಿಸಿಯನ್ನೂ ಉಜ್ವಲಗೊಳಿಸಿತು. ಮುಂದುವರಿದು ಯುಕ್ತ ಸಲಕರಣೆಗಳನ್ನು ಕಾಲೇಜಿನ ಕ್ರೀಡಾ ವಿಭಾಗಕ್ಕೆ ತರಿಸುವವರೆಗೂ ಸಮೃದ್ಧವೇ ಇತ್ತು. ನಮ್ಮಿಂದ ತರಬೇತಿ ಪಡೆಯುವ ಹಂತಕ್ಕೆ ಮಾತ್ರ ಮುಟ್ಟಲೇ ಇಲ್ಲ. ಆ ಕಾಲೇಜಿನಿಂದ ಬಂದವರಲ್ಲಿ ಪ್ರೇರಣೆಯ ಕಿಡಿಯುಳಿಸಿಕೊಂಡ ವಿದ್ಯಾರ್ಥಿ ಮಿತ್ರ ಶಶಿಧರ ಹಾಲಾಡಿ ಇಂದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಮ್ಯಾನೇಜರ್ ಆಗಿ ನಿವೃತ್ತಿಯ ಹೊಸ್ತಿಲಲ್ಲಿದ್ದಾರೆ. ಪಾಂಡುರಂಗ ಇವರು ನಮ್ಮ ದಿಕ್ಕೆಲ್ ಕಲ್ಲಿಗೆ ಲಗ್ಗೆ ಹಾಕುವಾಗ ಜತೆಗೊಟ್ಟದ್ದು ನೆನಪಿಸಿಕೊಳ್ಳಿ, ನನ್ನ ನೆನಪಿನಲ್ಲಿದ್ದಾರೆ. ಶಶಿಧರ ಸ್ವತಂತ್ರವಾಗಿ ಹಲವು ಚಾರಣಗಳನ್ನು ಇಲ್ಲೂ ಹಿಮಾಲಯದಲ್ಲೂ ನಡೆಸಿ ಹಿತ್ತಲಿನಿಂದ ಹಿಮಾಲಯಕ್ಕೆ ಎಂಬ ಪುಸ್ತಕ ಪ್ರಕಟಿಸುವವರೆಗೂ ಮುಂದುವರಿದು ಈಗಲೂ ನನ್ನ ಸಂಪರ್ಕದಲ್ಲಿದ್ದಾರೆ. ಆದರೆ ಈಗಾಗಲೇ ಆ ನೆಪದಲ್ಲಿ ನಾನು ನೆನಪಿಸಿಕೊಂಡ ಅಸಂಖ್ಯ ವ್ಯಕ್ತಿಗಳಂತೆ ಅನೇಕ ವಿಚಾರಗಳು ಇದಕ್ಕೆ ಹೇಗೆ ಜೋಡಿಕೊಂಡವು ಎನ್ನುವುದಕ್ಕೆ ಪತ್ರಕರ್ತ ಗೆಳೆಯ ಮಂಜುನಾಥ ಭಟ್ರು ನವಭಾರತ ಪತ್ರಿಕೆಯಲ್ಲಿ ಪ್ರಕಟಿಸಿದ ಲೇಖನ ಒಂದು ಉತ್ತಮ ಉದಾಹರಣೆ. ಭಟ್ಟರು ನಮ್ಮ ಮೊದಲ ದಿನದ ಕಲಾಪಗಳಿಗೆ ಪ್ರತ್ಯಕ್ಷದರ್ಶಿಯಾಗಿದ್ದರು. ಅದರ ವರದಿಯನ್ನು 9/12/1980 ನವಭಾರತದ ಮುಖಪುಟದಲ್ಲೇ ಕೊಟ್ಟರು. ಅಷ್ಟು ಸಾಲದೆಂಬಂತೆ ಒಳಪುಟದಲ್ಲಿ ದೀರ್ಘ ಲೇಖನವನ್ನೇ ಬರೆದು ಸಮ್ಮಾನ ಮಾಡಿದರು. ಈಗ ಅವರ ಲೇಖನದ ಯಥಾರೂಪ. ಆರೋಹಣದ ಪರ್ವತಾರೋಹಣ ವಗೈರೆ, ಎಚ್ ಮಂಜುನಾಥ ಭಟ್. ಮೋಹನ ಮುರಳಿ ಕವನದಲ್ಲಿ ಕವಿ ಗೋಪಾಲಕೃಷ್ಣ ಅಡಿಗರು ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ಜೀವನ ಎನ್ನುವ ಪ್ರಶ್ನೆಯನ್ನು ನಮ್ಮ ಮುಂದಿಡುತ್ತಾರೆ. ಅಂದರೆ ತಾನಿರುವ ವಾತಾವರಣದಿಂದ ಆಚಿನದಕ್ಕಾಗಿ ವ್ಯಕ್ತಿ ಹಂಬಲಿಸುತ್ತಾನೆ. ಕಾಡು ಮೇಡುಗಳಲ್ಲಿ ಅಲೆಯುವ ಪರ್ವತಾರೋಹಣ ಎನ್ನುವ ಕ್ರೀಡೆಯೂ ಹೀಗೆ ಆಧುನಿಕ ನಾಗರಿಕ ಜಗತ್ತಿನ ಶಿಶು ಎನಿಸುತ್ತದೆ. ಒಂದೆರಡು ದಶಕಗಳ ಹಿಂದೆ ಸಾಕಪ್ಪ ಸಾಕು ಈ ಮಲೆನಾಡು ಎನ್ನುವರು ನಮ್ಮಲ್ಲಿ ತುಂಬ ಇದ್ದರು. ನಗರಗಳು ಬೆಳೆದಂತೆ ಮಲೆನಾಡುಗಳ ಆಕರ್ಷಣೆಯು ಹೆಚ್ಚುತ್ತದೆ. ಸಂಪತ್ತು ನಾಗರಿಕತೆಗಳ ತುತ್ತ ತುದಿಯಲ್ಲಿರುವ ಅಮೆರಿಕದ ಜನ ಮನೆಗಳನ್ನು ಕಟ್ಟಿಕೊಳ್ಳಲು ಈಗ ಗುಡ್ಡ ಬೆಟ್ಟಗಳನ್ನೇ ಹೆಚ್ಚು ಹೆಚ್ಚಾಗಿ ಆರಿಸಿಕೊಳ್ಳುತ್ತಿದೆಯಂತೆ. ಬೆಟ್ಟದ ದೇವರು ಮನುಷ್ಯನಿಗೆ ಹಲವು ಬಗೆಯ ತುಯಿಕೆಗಳಿದ್ದು ಪುರಾತನರು ಅವುಗಳನ್ನು ತೃಪ್ತಿಪಡಿಸುವ ರೀತಿಯಲ್ಲಿ ನಮ್ಮ ಬದುಕನ್ನು ರೂಪಿಸಿದಂತೆ ಕಾಣುತ್ತದೆ. ಆಧ್ಯಾತ್ಮಿಕವು ಮನುಷ್ಯನಿಗೆ ಒಂದು ತುರಿಕೆಯಾದರೆ ಗುಡ್ಡಗಳನ್ನು ಏರಬೇಕೆನ್ನುವುದು ಇನ್ನೊಂದು ತುರಿಕೆ. ದೇವಾಲಯಗಳನ್ನು ಬೆಟ್ಟಗಳ ಶಿಖರಗಳಲ್ಲಿ ಸ್ಥಾಪಿಸುವ ಮೂಲಕ ಪ್ರಾಚೀನರು ಒಂದೇ ಕ್ರಿಯೆಗಳಿಂದ ಎರಡು ಉದ್ದೇಶಗಳನ್ನು ಸಾಧಿಸಿದರು ಎನಿಸುತ್ತದೆ. ಬೆಟ್ಟದ ತುದಿಯ ತೀರ್ಥಕ್ಷೇತ್ರ ಭಕ್ತನಿಂದ ಪರಿಶ್ರಮ ಸಾಧನೆಗಳನ್ನು ಬೇಡುತ್ತದೆ ಮತ್ತು ಶುದ್ಧ ಗಾಳಿ ಬೆಳಕುಗಳ ಮೂಲಕ ತನ್ನದೇ ಆದ ಪವಿತ್ರ ಪರಿಸರವನ್ನು ಒದಗಿಸುತ್ತದೆ. ಹಿಮಾಲಯವನ್ನು ಪರಿಚಯಿಸಿಕೊಳ್ಳದಿದ್ದರೆ ಭಾರತೀಯ ಸಂಸ್ಕೃತಿಯು ಅಪರಿಚಿತವಾಗಿಯೇ ಉಳಿಯುತ್ತದೆ ಎನ್ನುವ ಸಾಹಿತಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಮಾತು ಈ ಅರ್ಥದಲ್ಲಿ ತುಂಬ ಮಹತ್ವಪೂರ್ಣ ಎನಿಸುತ್ತದೆ. ಎಂತಹ ಬೆಟ್ಟವೇ ಇರಲಿ, ವಾಹನಗಳಲ್ಲಿ ಗರ್ಭಗುಡಿಯವರೆಗೆ ಹೋಗುವಷ್ಟು ನಾವಿಂದು ಮುಂದುವರಿದಿದ್ದೇವೆ. ಪೂರ್ಣ ಆಗದಿದ್ದರೂ ಹೆಚ್ಚಿನ ಪಾಲು ಕಾಲ್ನಡಿಗೆಯ ತೀರ್ಥಯಾತ್ರೆಯಂತೂ ಇಲ್ಲವೇ ಇಲ್ಲ. ಹಿಂದೆ ತೀರ್ಥಯಾತ್ರೆಯು ಬದುಕಿನ ಸಾಫಲ್ಯವನ್ನು ತರುತ್ತಿದ್ದರೆ ಇಂದು ಅದು ಮೋಜಾಗಿದೆ, ಹಣ ವ್ಯಯಿಸುವ ಮಾರ್ಗವಾಗಿದೆ. ಬೆಟ್ಟ ಹತ್ತಬೇಕು, ಕಾಡು ಮೇಡುಗಳಲ್ಲಿ ಅಲೆಯಬೇಕೆನ್ನುವ ಮಾನವನ ತುರಿಕೆಯು ಬೇರೆ ಮಾರ್ಗವನ್ನು ಕಂಡುಕೊಳ್ಳಬೇಕಾಗಿದೆ. ಹೀಗೆ ಪರ್ವತಾರೋಹಣವು ನಿರಪೇಕ್ಷವಾದ ಸಾಹಸವೆನ್ನುವ ಜಾಡು ಹಿಡಿದು ಬೆಳೆಯುತ್ತಿದೆ. ದಕ್ಷಿಣ ಕನ್ನಡ ಸಾಹಿತಿ ಡಾಕ್ಟರ್ ಶಿವರಾಮ ಕಾರಂತರು ದಕ್ಷಿಣ ಕನ್ನಡ ಪ್ರಾಕೃತಿಕ ಸ್ವರೂಪವು ವೈವಿಧ್ಯಗಳಿಂದ ಕೂಡಿದಂಥದ್ದು, ಏನು ಬೇಕಾದರೂ ಇಲ್ಲಿದೆ ಎಂದು ಶ್ಲಾಘಿಸುತ್ತಾರೆ. ಹತ್ತು ಹಲವು ನದಿಗಳಿವೆ, ತಗ್ಗು ಭಾಗಗಳಿವೆ, ಬೆಟ್ಟ ಗುಡ್ಡ ಬಂಡೆಗಳಿವೆ, ಪರ್ವತ ಶ್ರೇಣಿಗಳಿವೆ. 4 ವರ್ಷಗಳ ಹಿಂದೆ ಮಂಗಳೂರಲ್ಲಿ ಆರಂಭಗೊಂಡ ಆರೋಹಣವು ಬಂಡೆ ಹಾಗೂ ಪರ್ವತ ಶ್ರೇಣಿಗಳನ್ನು ಸಾಹಸದ ಸವಾಲಾಗಿ ಸ್ವೀಕರಿಸಿದೆ. ಜಿಲ್ಲೆಯಲ್ಲಿ ಪರ್ವತಾರೋಹಣ ಹವ್ಯಾಸವನ್ನು ನಿರಂತರವಾಗಿ ಕಾಯ್ದುಕೊಂಡು ಬಂದವರು ಪ್ರಾಯಶಃ ಆರೋಹಣದವರು ಮಾತ್ರ. ಹಲವು ಪ್ರಥಮಗಳನ್ನು ಈ ತಂಡವು ತನ್ನ ಬಗಲಿಗೆ ಹಾಕಿಕೊಂಡಿದೆ. ಇದರ ಹಿಂದಿರುವ ವ್ಯಕ್ತಿ ಯಾರು ಎನ್ನುವ ಆಸಕ್ತಿ ಹುಟ್ಟಬಹುದಲ್ಲವೇ? 1975 ನಗರದಲ್ಲಿ ಸ್ಥಾಪನೆಗೊಂಡ ಅತ್ರಿ ಬುಕ್ ಸೆಂಟರ್ ಸಾಹಿತ್ಯಾಭಿಮಾನಿಗಳಿಗೂ ಪರಿಚಿತ. ಸಾಹಿತ್ಯ ಕಲೆಗಳಲ್ಲಿ ಆಸಕ್ತರಾದ ಸ್ನೇಹಿತರನ್ನು ಭೇಟಿ ಮಾಡಬೇಕೆಂದಿದ್ದರೆ ನೀವು ಈ ಪುಸ್ತಕದ ಅಂಗಡಿಗೆ ಹೋದರಾಯಿತು. ಇಲ್ಲಿ ಬಂದು ಹೋಗುವ ಸಾಹಿತ್ಯ ಪ್ರಿಯರಿಗೆಲ್ಲ ಮಾಲಕ ಜಿ ಎನ್ ಅಶೋಕವರ್ಧನರು ಬಹು ಬೇಗ ಆತ್ಮೀಯರಾಗಿ ಬಿಡುತ್ತಾರೆ. ಇವರ ಮೀಸೆ ನೋಡಿ ಇವರೊಬ್ಬ RSS ಸದಸ್ಯರೆಂದು ನೀವು ಸಂಶಯಪಟ್ಟೀರಿ. ಹಾಗೇನೂ ಇಲ್ಲ. ಏನಾದರೂ ಆಗಿದ್ದರೆ ಅಶೋಕವರ್ಧನರು ಮೀಸೆ ಸಾಹಸ ಪೌರುಷಗಳ ಪ್ರತೀಕವಾದುದು. ಇವರು ಏರು ತಗ್ಗುಗಳ ಕೊಡಗು ಜಿಲ್ಲೆಯವರೆಂದು ಹೇಳುವುದು ಇಲ್ಲಿ ಪ್ರಸ್ತುತವೆನಿಸಿತು. ವ್ಯಾಪಾರದ ಆಚೆಗೆ ಪುಸ್ತಕ ಖರೀದಿಗೆ ಬಂದವರ ತೂಕವನ್ನು ಇವರು ಅಳೆಯುತ್ತಾರೆ. ಹುರಳಿರುವ ವ್ಯಕ್ತಿ ಎನಿಸಿದರೆ ಸ್ನೇಹವು ವ್ಯಾಪಾರದ ಆಚೆಗೂ ಬೆಳೆಯುತ್ತದೆ. ಬರುವ ಆದಿತ್ಯವಾರ ಅವರೊಂದಿಗೆ ಹೊರಟವೆಂದರೆ ಅಂದೇ ನೀವು ಆರೋಹಣದ ಸದಸ್ಯರೂ ಆಗುತ್ತೀರಿ. ಒಮ್ಮೆ ಭಾಗವಹಿಸಿದವರು ಆರೋಹಣದ ಆಜೀವ ಸದಸ್ಯರು ಎಂದೇ ಅಶೋಕವರ್ಧನ ಹೇಳುತ್ತಾರೆ. ಇದರಲ್ಲಿ ಮುಲಾಜಿಗೆ ಅವಕಾಶವಿಲ್ಲ. ಅವರವರ ಖರ್ಚು ಹಾಗೂ ಪರ್ವತಾರೋಹಣದ ಹೊತ್ತಿಗೆ ಬೇಕಾಗುವ ವೈಯಕ್ತಿಕ ಸಲಕರಣೆಗಳನ್ನು ಆಯಾ ಸದಸ್ಯರು ಹೊಂದಬೇಕು. ಶಿಸ್ತು ಪ್ರಥಮ ಅವಶ್ಯಕತೆ. ಅಶೋಕವರ್ಧನರ ಬದುಕಿನ ಅಂಗುಲ ಅಂಗುಲದಲ್ಲೂ ಶಿಸ್ತಿದೆ. ಅತ್ರಿ ಬುಕ್ ಸೆಂಟರ್ನ ಓರಣವಾದ ಪುಸ್ತಕದ ಸಾಲುಗಳು ಇದನ್ನೇ ಹೇಳುತ್ತವೆ. ಗುಹಾಪ್ರವೇಶ ಪರ್ವತ ಶ್ರೇಣಿಯಲ್ಲಿ ನಡಿಗೆ, ಬಂಡೆ ಏರುವುದು, ಜಲಪಾತ ದರ್ಶನ, ಗುಹಾಪ್ರವೇಶ ಹಾಗೂ ಸೈಕಲ್ ಸವಾರಿ ಕೂಡ ಆರೋಹಣದ ಚಟುವಟಿಕೆಗಳಲ್ಲಿ ಸೇರಿವೆ. ಎಲ್ಲ ಹೋಗುವ ಮಾಮೂಲು ದಾರಿಯಲ್ಲಿ ಹೋಗುವುದಿಲ್ಲ. ಒಮ್ಮೆ ಹೋದ ದಾರಿಯಲ್ಲಿ ಮತ್ತೆ ಹೋಗುವುದಿಲ್ಲ. ಇದು ಆರೋಹಣ ಹಾಕಿಕೊಂಡಿರುವ ಅಲಿಖಿತ ಸಂವಿಧಾನ. ನಮ್ಮೂರ ಬಳಿ ಇಂತಹ ಒಂದು ಅದ್ಭುತ ಇದೆ ಎಂದು ಯಾರಾದರೂ ಹೇಳಿದರೆ ಸಾಕು, ಮುಂದಿನ ಆದಿತ್ಯವಾರ ಇವರ ತಂಡ ಅಲ್ಲಿರುತ್ತದೆ. ಹೆಸರುವಾಸಿಯಾದ ಯಾವುದನ್ನೂ ಬಿಟ್ಟಿಲ್ಲವೆಂದು ಅಶೋಕವರ್ಧನ್ ಹೇಳುತ್ತಾರೆ. ತಾನೊಬ್ಬ ದೊಡ್ಡ ಪರ್ವತಾರೋಹಿ ಎಂದು ಕೊಚ್ಚಿಕೊಂಡ ಜಿಲ್ಲೆಯ ಕೆಲವರ ಹಮ್ಮು ಆರೋಹಣದ ಮುಂದೆ ಹರಾಜಾದುದು ಬಹಳಷ್ಟಿದೆ. ಬೆಟ್ಟ ಹತ್ತುವುದರಲ್ಲಿ ಚಾಣಾಕ್ಷರಾದ ಮಲೆಕುಡಿಯರನ್ನು ಜನಕ್ಕಿಬ್ಬರಂತೆ ಕರೆದುಕೊಂಡು ಹೋಗಿ ಅಮೆರಿಕೆಯಲ್ಲಿ ಏರಿದೆ, ಏರುಗಲ್ಲು ಹತ್ತಿದೆ ಎನ್ನುವ ಅಸಾಮಿಗಳು ಇಲ್ಲಿ ಸಿಗುತ್ತಾರೆ. ಆದರೆ ಆರೋಹಣಕ್ಕಿದು ನಿಷಿದ್ಧ. ಕಾಡಾನೆಯ ಹಾವಳಿ ಇದ್ದ ಕಡೆ ಆನೆಯ ಸ್ವಭಾವ ತಿಳಿದವರು ಎನ್ನುವುದಕ್ಕಾಗಿ ಮಾತ್ರ ಆರೋಹಣ ತಂಡ ಮಲೆಕುಡಿಯರ ಸಹಾಯ ಪಡೆದಂತಿದೆ ಅಷ್ಟೇ. ಮತ್ತೆಲ್ಲ ಕಡೆ ಇವರ ಮಾರ್ಗದರ್ಶಕರೆಂದರೆ ಬೆಟ್ಟಗಳ ನಕಾಶೆಗಳು ಮಾತ್ರ. ಹೀಗೆ ಇದು ಅಪ್ಪಟ ಸಾಹಸ. ಜಮಲಾಬಾದ್ ನೇರಮೈ, ಇವರ ಸಾಧನೆಯಲ್ಲಿ ಹಲವು ಪ್ರಥಮಗಳಿದ್ದರೂ ಯಾವುದು ಪ್ರಥಮ ಯಾವುದು ಪ್ರಥಮವಲ್ಲ ಎನ್ನುವ ವಿಭಜನೆಯೇ ಕಷ್ಟ. ಬೆಳ್ತಂಗಡಿ ಸಮೀಪದ ಜಮಲಾಬಾದ್ ಬಂಡೆಯ ನೇರಮೈಯನ್ನು ಪ್ರಥಮವಾಗಿ ಏರಿದವರು ಆರೋಹಣ ತಂಡದವರೆಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದಾಖಲೆಯಾಗಿದೆ. ಏನಿದ್ದರೂ ಜಿಲ್ಲೆಯ ಪರ್ವತ ಶ್ರೇಣಿ ಬಂಡೆ ಗುಹೆಗಳೆಲ್ಲ ಅಶೋಕವರ್ಧನಿಗೆ ಅಂಗೈನಲ್ಲಿ. ಕೆಲವು ತಿಂಗಳ ಹಿಂದೆ ನವಭಾರತದಲ್ಲಿ ಪಾಣಾಜೆ ಸಮೀಪದ ಸ್ವಯಂಭೂ ಗುಹೆಯ ಬಗ್ಗೆ ಮಹನೀಯರೊಬ್ಬರು ಬರೆದ ಲೇಖನದಲ್ಲಿ ವಾಸ್ತವವನ್ನು ಬಿಟ್ಟು ಇಲ್ಲ ಸಲ್ಲದ ಕಾರಣಿಕೆಗಳಿಂದ ತುಂಬಿಸಿದ್ದರು. ಒಳಗಿನ ವಿವರ ಯಾರೂ ಬಲ್ಲವರಿಲ್ಲ. ಒಳಗೆ ಭಸ್ಮ ಹಾಗೂ ಮೃತ್ತಿಕೆಗಳ ರಾಶಿ ಇದೆ. ಬೊಂಡ ಕುಡಿದು ಬಿಸಾಡಿದ ಬ್ರಿಟಿಷ್ ಪಾತ್ರಿಗೆ ಅನಿಷ್ಟ ಪರಂಪರೆ ಬಂತು ಇತ್ಯಾದಿ. ಅಶೋಕವರ್ಧನರು ಗುಹೆಯ ಒಳಗೆ ಏನೆಲ್ಲ ಇದೆ ಎನ್ನುವ ವಿವರಣೆ ನೀಡಿ ಪುರಾಣ ಇರಲಿ ಅದರೊಂದಿಗೆ ಪುರಾವೆಯನ್ನು ಕೊಡಿ ಎಂದು ಕಿವಿಮಾತು ಸೇರಿಸಿದರು. ತಾವು ಕಾಣದುದೇನನ್ನೂ ಅವರು ಹೇಳುವುದಿಲ್ಲ. ಪರ್ವತಾರೋಹಣದ ವರ್ಣನೆಯನ್ನು ಅಶೋಕವರ್ಧನರಿಂದ ಕೇಳುವಾಗ ನಾವು ತನ್ಮಯರಾಗಿ ಬಿಡುತ್ತೇವೆ. ಅವರ ಶೈಲಿ ಅವರ ತಂದೆ ಸಾಹಿತಿ ಜಿ ಟಿ ನಾರಾಯಣ ರಾಯರ ಶೈಲಿಗೆ ತುಂಬ ಹೋಲುವಂಥದ್ದು. ಪರ್ವತಾರೋಹಣದ ಬಗ್ಗೆ ಕನ್ನಡದ ಸ್ವತಂತ್ರ ಪ್ರಥಮ ಕೃತಿ ತಂದೆಯ ಕುದುರೆ ಮುಖದೆಡೆಗೆ, ಆದರೆ ಮಗನ ತಾತ ಶಿಖರಾರೋಹಣ ಎರಡನೆಯದ್ದು. ಆರೋಹಣವು ಮೊದಲ ಬಾರಿಗೆ ಆಚರಿಸುತ್ತಿರುವ ಪರ್ವತಾರೋಹಣ ಸಪ್ತಾಹದಲ್ಲಿ ಜಿಲ್ಲೆಯ ವಿವಿಧ ಕಾಲೇಜುಗಳಲ್ಲಿ ಅಶೋಕರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ಅಪಾಯವಿಲ್ಲ. ಚಿಕ್ಕ ಪುಟ್ಟ ತರಚಿದ ಗಾಯ ಹಾಗೂ ಕೊಡಂಜಿ ಕಲ್ಲಿನಲ್ಲೊಮ್ಮೆ ಜೇನು ಕಡಿದುದನ್ನು ಬಿಟ್ಟರೆ ನಮ್ಮ ಅನುಭವದಲ್ಲಿ ಯಾರಿಗೂ ಪೆಟ್ಟಾದುದಿಲ್ಲ. ಎಲ್ಲ ರಕ್ಷಣೆಯಲ್ಲೇ ಪರ್ವತಾರೋಹಣ ನಡೆಯುತ್ತದೆ. ಮೊದಲಿಗೆ ಭಯ ಹೋಗುವ ಸಲುವಾಗಿ ಸೊಟ್ಟಕ್ಕೆ ಹಗ್ಗಾಕಿ ದೂಡುವುದು ಇದೆ ಎಂದವರು ಹೇಳುತ್ತಾರೆ. ಈವರೆಗೆ ಆರೋಹಣವು ನಾವು ಸಾಮಾನ್ಯವಾಗಿ ಹೇಳುವ ಅರ್ಥದಲ್ಲಿ ರಿಜಿಸ್ಟರ್ ಆದ ಸಂಘಟಿತ ಸಂಸ್ಥೆ ಅಲ್ಲ. ಕೆಲವು ಕಾಲೇಜಿನವರು ಸೇರಿದಂತೆ ಹಲವರು ಸಲಹೆ ಪಡೆದು ಹೋಗಿದ್ದಾರೆ. ಜಿಲ್ಲೆಯಲ್ಲಿ 100 ಮಂದಿ ತಂಡದ ಚಟುವಟಿಕೆಗಳಲ್ಲಿ ಪಾಲ್ಗೊಂಡವರಿದ್ದಾರೆ. ಮೊದಲ ವರ್ಷ ಸದಸ್ಯತನ ಸಂಗ್ರಹಿಸಿದ್ದರಂತೆ. ಆದರೆ ಆ ದಾರಿಯಲ್ಲಿ ಹೋಗಿ ರಿಜಿಸ್ಟರ್ ಆದಲ್ಲಿ ಆಸಕ್ತಿ ಸಾಯುತ್ತದೆ ಎಂದು ಅಶೋಕವರ್ಧನರು ಬಹು ಬೇಗ ಅರಿತುಕೊಂಡರು. ಈಗ ಅವರ ಮಾತಿನಲ್ಲಿ ಹೇಳುವುದಾದರೆ ಏನಾದರೂ ಒಂದು ಆಗಬೇಕಲ್ಲ ಎಂದು ಅವರು ನಾಯಕ, ಭಾಗವಹಿಸುವ ಇತರರು ಆಜೀವ ಸದಸ್ಯರು. ಯಾವ ಚಟುವಟಿಕೆ ಮಾಡದಿದ್ದರೂ ಅಧ್ಯಕ್ಷ, ಕಾರ್ಯದರ್ಶಿ, ಕಾರ್ಯಸಹಕಾರಿ ಸಮಿತಿ ಮುಂತಾಗಿ ಇದ್ದಿದ್ದರೆ ಪರ್ವತಾರೋಹಣ ಸಪ್ತಾಹಕ್ಕೆ ಸರ್ಕಾರದ ಸಹಾಯವನ್ನು ದೊರಕಿಸಿಕೊಳ್ಳಬಹುದಿತ್ತು. ಆದರೆ ಸರ್ಕಾರಿ ಯಂತ್ರಕ್ಕೆ ಇದೆಲ್ಲ ಹೇಗೆ ಅರ್ಥವಾಗಬೇಕು? ಆರೋಹಣದವರಿಗೆ ಸರ್ಕಾರಿ ಸಹಾಯ ಗಗನ ಕುಸುಮವಾಯಿತು. ಚಿಂತಿಲ್ಲ, ಚಟುವಟಿಕೆಗಳ ಪ್ರಚಾರ ಪರ್ವತಾರೋಹಣದ ಪ್ರಚಾರ ಎಂದು ತಿಳಿದು ಈಗ ಸಪ್ತಾಹವನ್ನು ಆಚರಿಸುತ್ತಿದ್ದಾರೆ. ಎಷ್ಟು ಮಂದಿ ಯುವಕರನ್ನು, ಕಾಲೇಜು ವಿದ್ಯಾರ್ಥಿಗಳನ್ನು ಇದು ತಟ್ಟುತ್ತದೆ ಎಂದು ನೋಡಬೇಕು. ಮಂಜುನಾಥ ಭಟ್ರ ಲೇಖನ ಮುಗಿಯಿತು. ಧಾರಾವಾಹಿ ಮುಂದುವರಿಯಲಿದೆ.